ஹரிஹி ஓம் ஸ்ரீ குருபியோ நமஹ. அப்ரமம் மங்கரைத்தம் அதிடம் விம்னம் சுதா அனந்த தீர்த்தமத்லம் பதேதாபத்ரயாபகம் நித்யா சித்தாந்த வித்வாந்த வித்வம்சன் ஜெய்தீத்தாக்கியதாம் நோகதம்பரே அர்த்திகல்போயம் பிரத்யத்திகேசரி வியாசதீர்த்தூயாத்மதிஷ்டாசித்தே தப்போ வித்யா விரக்தியாதி சத்குணோகாக்கராணம் வாஜராஜ குருநுண்டே ஐக்கிய பிரதாஷியான் பூஜ்ய ராகவேந்திராய பிரம்மசாயச பதாண்ட புருஷாய நம் தாம் காமதினவே சிறுவாயுத்வாந்தவி வைத்தியமீவரேந்தவி ஸ்ரீ ராகவேந்திர குருவி நமத்தியாலவே ஆபாதமொழி பரியந்தம் குருநாமாப்தம் ஸ்மரே தேன விக்னா பிரஷ்யந்தி ஸ்ரீ சிந்த மனோரதாக ஹரிஹி ஓம் ஸ்ரீ குருப்போ நம. ஸ்வல்ப ரொம்ப லாங் கேப் பண்ணிவிட்டு பிரமாண பத்ததி அனுமான பரிச்சயத்தில் ನಾವು ಇದು ನಿಗ್ರಹ ಸ್ಥಾನಗಳ ಬಗ್ಗೆ ನೋಡ್ತಾ ಬಂದ್ವಿ. ವಿ ಸ್ಟಾಪ್ ಎಟ್ ಸಮ್ ಪಾಯಿಂಟ್ ಎಲ್ಲಿ ಡೋಂಟ್ ಎಲ್ಲಿ ನಿಲ್ಲಿಸಿದ್ರು ಗೊತ್ತಾ ಐ ಥಿಂಕ್ ನಾವು ವಿ ಡಿಡ್ ವರ್ಣ್ಯ ಸಮ ಅವರ್ಣ್ಯ ಸಮ ಎಲ್ಲ ಆಯ್ತಲ್ವಾ, ಅವೆಲ್ಲ ಆಯ್ತು. ಹಲೋ
ಸರ್, ಐ ಥಿಂಕ್ ವಿ ಕಂಪ್ಲೀಟೆಡ್ ಅಂಟಿಲ್ ಸಾರಿ ವಿ ಕಂಪ್ಲೀಟೆಡ್ ಅಂಟಿಲ್ ಇದು ಪ್ರಾಪ್ತಿ ಸಮ ಹತ್ರ ಇದ್ದೀವಿ ಸರ್. ನಾವು
ಪ್ರಕರಣ ಸಮ ಸಂಶಯ ಸಮ ಕೂಡ ಆಯ್ತಾ?
ಅವರ್ಣ್ಯ ಸಮ, ವಿಕಲ್ಪ ಸಮ, ಸಾಧ್ಯ ಸಮ, ಪ್ರಾಪ್ತಿ ಸಮ, ಅಪ್ರಾಪ್ತಿ ಸಮ, ಪ್ರಸಂಗ ಸಮ, ವಿಲ್ ಗೋ ಬ್ಯಾಕ್ ಅಗೇನ್ ಅಂಡ್ ಪ್ರಾಪ್ತಿ ಅಂಡ್ ಅಪ್ರಾಪ್ತಿ ಸಮ ಅಂಡ್ ಪ್ರಸಂಗ ಸಮ ಒಂದ್ಸಲ ರಿವ್ಯೂ ಮಾಡ್ಕೊಂಡು.
ಓಕೆ, ಸೊ ಪ್ರಾಪ್ತಿ ಸಮ, ಅಪ್ರಾಪ್ತಿ ಸಮ, ಪ್ರಸಂಗ ಸಮ ಅವು ತಾನೇ ಮಾಡ್ಬೇಕು. ಓಕೆ, ರಿವೈಸ್ ಮಾಡಿ ಮಾಡೋಣ. ಸೊ ಅದೇ ಪ್ರಾಪ್ತಿ ಸಮ ಅಪ್ರಾಪ್ತಿ ಸಮ ಅಂತ ಹೇಳುದು ಅಲ್ಲಿ ಹೇಳಿದ್ರೆ ಸಾಧನಸ್ಯ ಸಾಧ್ಯ ಪ್ರಾಪ್ತಿ ಪಕ್ಷ ನಿರಾಸೇನ ತಸ್ಯ ಸಾಧನಸ್ವಭಂಗ ಪ್ರಾಪ್ತಿ ಸಮ, ಅಪ್ರಾಪ್ತಿ ಪಕ್ಷ ನಿರಾಸೇನ ತದ್ಭಂಗೋ ಅಪ್ರಾಪ್ತಿ ಸಮ, ಕೃತಿ ಜ್ಞಪ್ತಿ ಸಾಧಾರಣ ಇದಂ ಜಾತಿದ್ವಯಂ ಯಥಾ ಧೂಮಜ್ಞಾನ ಅಗ್ನಿಜ್ಞಾನ ಪ್ರಾಪ್ಯ ಜನಯತಿ ಸದಾ ಏವ ಪ್ರಾಪ್ತಿ ಇತಿ ತಸ್ಯ ಪ್ರಾಗ್ ಸಿದ್ಧತ್ವಾತ್ ನ ಉತ್ಪಾದಕಂ. ಅದನ್ನು ನಾವು ನೋಡ್ತಾ ಇದೀವಿ. ಅಂದ್ರೆ ಪ್ರಾಪ್ತಿ ಸಮ ಅಪ್ರಾಪ್ತಿ ಸಮ ಇವೆರಡು ಒಂದು ಪೇರ್ ಆಗಿ ಬರುತ್ತೆ. ಸೊ ಅದನ್ನು ಒಟ್ಟಿಗೆ ತಗೊಂಡಿದ್ದಾರೆ. ಸೊ ಇನ್ಸ್ಟೆಡ್ ಆಫ್ ಪುಟಿಂಗ್ ದೆಮ್ ಲೈಕ್ ಅಂದ್ರೆ ಸಪರೇಟ್ ಕ್ಯಾಟಗರೀಸ್ ಮಾಡದೆ ಇಲ್ಲೇ ಏನಂದ್ರೆ ಪ್ರಾಪ್ತಿ ಸಮ ಅಪ್ರಾಪ್ತಿ ಸಮ ಅನ್ನೋದಕ್ಕೆ ಇದನ್ನು ಹೀಗೆ ಹೇಳ್ತಾ ಇದ್ದಾರೆ. ಸಾಧನ ಸಾಧ್ಯ ಸಾಧನ ಇದೆ, ಸಾಧನ ಸಾಧ್ಯ ಪ್ರಾಪ್ತಿ ಪಕ್ಷ ಇವುಗಳನ್ನು ಹೇಳ್ತಾ ಮಾಡುವಾಗ ಸಾಧನೆಗೆ ಸಾಧ್ಯ ಪ್ರಾಪ್ತಿ ಪಕ್ಷವನ್ನು ನಿರಾಸ ಮಾಡಿ ಅಂದ್ರೆ ಅದನ್ನು ಇಲ್ಲ ಅಂತ ಹೇಳಿಬಿಟ್ಟು ಸಾಧನತ್ವವನ್ನು ಭಂಗ ಮಾಡಿದ್ರೆ ಪ್ರಾಪ್ತಿ ಸಮ ಆಗತ್ತೆ ಅಂತ ಹೇಳಿ. ಅಂದ್ರೆ ಏನು, ಈಗ ಆಕ್ಚುಲಿ ಅದನ್ನು ಫರ್ದರ್ ಎಕ್ಸ್ಪ್ಲೈನ್ ಮಾಡ್ತಾರೆ ಕೆಳಗೆ ಏನು ಅಂತೇಳಿ. ಯಾಕಂದ್ರೆ ಜಾತಿ ಕೃತಿ ಜ್ಞಪ್ತಿ ಅಂತ ಹೇಳಿ ಉತ್ಪತ್ತಿ ಜ್ಞಾನ ಇವೆಲ್ಲ ಹೇಳ್ತಾ ಬರ್ತಾರೆ. ಸೊ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಅಪ್ರಾಪ್ತಿ ಹೇಳಿದೆ ಸಾಧ್ಯ ಅಪ್ರಾಪ್ತಿ ಪಕ್ಷ ನಿರಾಶ ಮಾಡಿ ಸಾಧನತ್ವ ಭಂಗ ಮಾಡಿದೆ ಅಪ್ರಾಪ್ತಿ. ಬೇಸಿಕ್ ಆಗಿ ಇವೆಲ್ಲ ನಿಗ್ರಹ ಸ್ಥಾನಗಳು ಸಾಧ್ಯ ಸಾಧನಗಳನ್ನು ಸರಿಯಾಗಿ ಬಳಸದೆ ಅದನ್ನು ತಪ್ಪಾಗಿ ಅಂದ್ರೆ ಟೇಕಿಂಗ್ ದೆಮ್ ಇನ್ ರಾಂಗ್ ಸ್ಟ್ರೀಟ್ ಅಂತಾರಲ್ವಾ, ಹಾಗೆ ಮಾಡಿದರೆ ಬರುವಂತಹದ್ದು ಈ ನಿಗ್ರಹ ಸ್ಥಾನಗಳು. ಸೊ ಈ ಎರಡು ನಿಗ್ರಹ ಸ್ಥಾನಗಳು ಕೂಡ ಅಂದ್ರೆ ಸಾಧ್ಯ ಅಪ್ರಾಪ್ತಿ ಪಕ್ಷ ನಿರಾಶ ಮಾಡಿ ಸಾಧನತ್ವ ಭಂಗ ಮಾಡಿದ್ರೆ ಅದು ಅಪ್ರಾಪ್ತಿ ಸಮ ಆಗತ್ತೆ ಅಂತ ಹೇಳಿ. ಸೊ ಈ ಎರಡು ನಿಗ್ರಹ ಸ್ಥಾನಗಳು ಹೇಳುವಾಗ ಇವು ಕೂಡ ಜಾತಿಗಳೇ ಇರುವಂತಹದ್ದು. ಇದನ್ನು ಕೃತಿ ಜ್ಞಪ್ತಿ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಜಾತಿ ದ್ವಯಂ ಯಥಾ ಧೂಮಜ್ಞಾನ ಅಗ್ನಿಜ್ಞಾನ ಪ್ರಾಪ್ಯ ಜನಯತಿ ಚೇತ್ ಸದೈವ ಪ್ರಾಪ್ತಿ ಇತಿ ತಸ್ಯ ಪ್ರಾಪ್ತಿತ್ವಾತ್ನ ಉತ್ಪಾದಕಂ ಅಂತ ಹೇಳುವಾಗ ಇಲ್ಲಿ ನಮಗೆ ಈ ಎರಡು ನಿಗ್ರಹ ಪ್ರಾಪ್ತಿ ಅಪ್ರಾಪ್ತಿ ಸಮ ಎರಡು ನಿಗ್ರಹ ಸ್ಥಾನಗಳಲ್ಲಿ ಕೂಡ ಕೃತಿ ಜ್ಞಪ್ತಿ ಅಂತೇಳಿ. ಕೃತಿ ಜ್ಞಪ್ತಿ ಅಂದ್ರೆ ಕೃತಿ ಅಂದ್ರೆ ಉತ್ಪತ್ತಿ, ಜ್ಞಪ್ತಿ ಅಂದ್ರೆ ಜ್ಞಾನ. ಸೊ ಸಾಧಾರಣವಾಗಿದೆ ಅಂತೇಳಿ ಅಂದ್ರೆ ಹೇಗೆ ಅಂತ ಹೇಳಿದ್ರೆ ಧೂಮ ಜ್ಞಾನ. ಸೊ ಈಗ ಧೂಮ ಇದೆ, ಧೂಮದಿಂದ ಅಗ್ನಿ ಬಂತು, ಧೂಮ ಇದೆ ಅಂತ ಧೂಮದಿಂದ ಅಂದ್ರೆ ಧೂಮವನ್ನು ನೋಡಿ ಅಗ್ನಿಯಿಂದ ಧೂಮ ಬರುತ್ತೆ, ಅದು ಧೂಮವನ್ನು ನೋಡಿ ಅಗ್ನಿ ಇದೆ ಅಂತ ನಾವು ಹೇಳ್ತೀವಿ. ಅಂದ್ರೆ ಆ ಧೂಮದ ಜ್ಞಾನ ಇರಬೇಕು, ಅಗ್ನಿಯ ಜ್ಞಾನ ಇರಬೇಕು. ಧೂಮ ಜ್ಞಾನ ಅಗ್ನಿನ ಜ್ಞಾನವನ್ನು ಹೊಂದಿಕೊಂಡು ಅಗ್ನಿ ಜ್ಞಾನವನ್ನು ಹುಟ್ಟಿಸುತ್ತೆ ಅಂತೇಳಿ. ಅಂದ್ರೆ ನಿಜವಾಗಿ ಅಗ್ನಿಯಿಂದ ಧೂಮ ಬಂತು, ಆದ್ರೆ ಧೂಮ ಜ್ಞಾನದಿಂದ ಅಗ್ನಿ ಜ್ಞಾನ ಬರುತ್ತೆ. ನಾವು ಮೊದಲು ನಾವು ಧೂಮ ಕಮ್ಸ್ ಔಟ್ ಆಫ್ ಅಗ್ನಿ, ದ ಧೂಮ ಜ್ಞಾನ ಪ್ರಿಸೀಡ್ಸ್ ಆಕ್ಚುಲಿ, ಅದು ಹೇತು ಸಾಧ್ಯ ಅಗ್ನಿ ಜ್ಞಾನ. ಸೊ ಜ್ಞಾನದ ವಿಷಯದಲ್ಲಿ ಅಂದ್ರೆ ತಿಳುವಳಿಕೆ, ಮೊದಲು ಧೂಮದ ತಿಳುವಳಿಕೆ, ಅದಾದ ಮೇಲೆ ಅಗ್ನಿಯ ತಿಳುವಳಿಕೆ. ಹುಟ್ಟಿದ್ದು ಅಗ್ನಿಯಿಂದ ಧೂಮ ಹುಟ್ಟಿದರು, ಧೂಮದ ತಿಳುವಳಿಕೆಯಿಂದ ಅಗ್ನಿಯ ತಿಳುವಳಿಕೆ ಬಂತು. ಸೊ ಆದ್ದರಿಂದ ಅಗ್ನಿ ಜ್ಞಾನವನ್ನು ನಮಗೆ ಧೂಮ ಜ್ಞಾನ ಅಗ್ನಿ ಜ್ಞಾನ ಹೊಂದಿಕೊಂಡು ಅಜ್ಞಾನ ಹುಟ್ಟಿಸುತ್ತೆ ಅಂತ ಹೇಳಿದರೆ ನಮ್ಗೇನಾಯ್ತು ಈಗ. ಬಟ್ ಆ ಜ್ಞಾನ ಬರಬೇಕಂದ್ರೆ ಅಗ್ನಿ ಜ್ಞಾನ ಮೊದಲೇ ಇತ್ತು ನೋಡಿ. ನಿಜವಾಗಿ ನೋಡಿದರೆ ಧೂಮ ಜ್ಞಾನದಿಂದ ಅಗ್ನಿ ಜ್ಞಾನ ಬಂತು, ಅಗ್ನಿ ಜ್ಞಾನದಿಂದ ಧೂಮ ಜ್ಞಾನ, ಅಗ್ನಿಯಿಂದ ಧೂಮ ಬಂತು. ಅದು ಫಿಸಿಕಲಿ ದಟ್ ಈಸ್ ದ ಇನ್ ಕೇಸ್. ಬಟ್ ಜ್ಞಾನ ಕೇಸ್ ತಗೊಂಡ್ರೆ ನಮ್ಗೆ ಅಗ್ನಿ ಜ್ಞಾನ, ಅಗ್ನಿ ಬಂದ್ರೆ ಹೊಗೆ ಬರುತ್ತೆ ರೀ. ಸೊ ಅಗ್ನಿ ಜ್ಞಾನದಿಂದ ಧೂಮ ಜ್ಞಾನ ಬರುತ್ತೋ ಇಲ್ಲ ಧೂಮ ಜ್ಞಾನದಿಂದ ಅಗ್ನಿ ಜ್ಞಾನ ಬರುತ್ತಾ ಅಂತ ಪ್ರಶ್ನೆ ಬಂದ್ರೆ ನಾವು ಲಾಜಿಕಲ್ ಪ್ರಿಪೋಸಿಷನ್ ಹಾಕಿದಾಗ ವಿಷಯ ಧೂಮವತ್ವಾತ್ ಅಗ್ನಿ ಪರ್ವತೋ ವಶಿಮಾನ್ ಧೂಮವತ್ವಾತ್. ಸೊ ಧೂಮ ಜ್ಞಾನದಿಂದ ಅಗ್ನಿ ಜ್ಞಾನ ಬಂದಂತೆ ನಾವು ಹೇಳ್ತೀವಿ. ದಟ್ ಈಸ್ ಹೌ ಇಟ್ ಇಸ್. ಸೊ ನಮ್ಗೆ ಏನ್ ಹೇಳ್ತಾ ಇದ್ದಾರೆ ಅದಕ್ಕೆ ಉತ್ಪತ್ತಿ ಜ್ಞಾನ. ಸೊ ಕೃತಿ ಜ್ಞಪ್ತಿ ಅಂತೇಳಿ ಜ್ಞಾನ ವಿಷಯ ತಗೊಂಡರೆ ಧೂಮ ಜ್ಞಾನ ಅಗ್ನಿ ಜ್ಞಾನ ತಗೊಂಡು ಅಗ್ನಿ ಜ್ಞಾನ ಹುಟ್ಟಿಸುತ್ತೆ ಅಂತ ಹೇಳಿದರೆ ಅಗ್ನಿ ಜ್ಞಾನ ಮೊದಲೇ ಇತ್ತು, ಪೂರ್ವದಲ್ಲಿಯೇ ಸಿದ್ಧವಾಗಿರುವುದರಿಂದ ಅಗ್ನಿ ಜ್ಞಾನ ಉತ್ಪಾದಕತ್ವ ಬರೋದಿಲ್ಲ. ಅಂದ್ರೆ ನಿಮ್ಗೆ ಇದು ದಿಸ್ ಇಸ್ ಆಕ್ಚುಲಿ ಕೈಂಡ್ ಆಫ್ ಸಟಲ್ ಪಾಯಿಂಟ್. ನಮಗೆ ಏನ್ರಿ ಧೂಮವನ್ನು ಧೂಮ ಜ್ಞಾನದಿಂದ ಅಗ್ನಿ ಜ್ಞಾನ ಬರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಅದಕ್ಕೆ ಮುಂಚೆ ಅಗ್ನಿ ಜ್ಞಾನ ಇದ್ದಿಲ್ಲೇನು? ಅಗ್ನಿ ಜ್ಞಾನ ಇತ್ತಲ್ವ, ಯು ಹ್ಯಾಡ್ ದ ನಾಲೆಡ್ಜ್ ಆಫ್ ಅಗ್ನಿ. ಸೊ ಅಗ್ನಿ ಜ್ಞಾನ ಮೊದಲೇ ಇತ್ತು ನಿಮ್ಗೆ, ಅಗ್ನಿ ಜ್ಞಾನ ಇಲ್ಲದ ಅಗ್ನಿ ಜ್ಞಾನ ಹುಟ್ಟಿಸುತ್ತಾ ಇಲ್ಲ. ಧೂಮ ಜ್ಞಾನದಿಂದ ಅಗ್ನಿ ಜ್ಞಾನ ಬಂತು ಅಂತ ನೀವು ಹೇಳ್ತೀರಲ್ವಾ, ಬಟ್ ಅಗ್ನಿ ಜ್ಞಾನ ಪೂರ್ವದಲ್ಲಿಯೇ ಸಿದ್ಧವಾಗಿತ್ತು. ಬಿಕಾಸ್ ಯು ನ್ಯೂ ಅಬೌಟ್ ದಿ ಫೈರ್ ಬಿಫೋರ್ ಹ್ಯಾಂಡ್ ಆಲ್ಸೋ. ಸೊ ಧೂಮ ಜ್ಞಾನದಿಂದ ಅಗ್ನಿ ಜ್ಞಾನ ಬಂತು ಅಂತ ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಧೂಮ ಜ್ಞಾನದಿಂದ ಅಗ್ನಿ ಜ್ಞಾನ ಬಂತು ಅಂದ್ರೆ ಅರ್ಥ ಏನು? ಅಗ್ನಿ ಜ್ಞಾನ ಇದ್ದಿಲ್ಲ, ಧೂಮವನ್ನು ನೋಡಿದ್ವಿ, ಧೂಮ ಜ್ಞಾನ ಬಂತು, ಧೂಮ ಜ್ಞಾನದಿಂದ ಅಗ್ನಿ ಜ್ಞಾನ ಬಂತು ಅಂತ ನೀವು ಹೇಳ್ತೀರಾ. ಅಂದ್ರೆ ಮೊದಲು ಅಗ್ನಿ ಜ್ಞಾನ ಇದ್ದಿಲ್ಲ ಅಂತೇಳಿ ಆಗತ್ತೆ ಅಲ್ವಾ. ಅಗ್ನಿ ಜ್ಞಾನ ಬಂತು, ಧೂಮ ಜ್ಞಾನದಿಂದ ಅಗ್ನಿ ಜ್ಞಾನ ಬಂತು ಅಂದ್ರೆ ಮೊದಲು ಅಗ್ನಿ ಜ್ಞಾನ ಇದ್ದಿಲ್ಲ ಅಂತ ಆಗತ್ತೆ. ಬಟ್ ಅಗ್ನಿ ಜ್ಞಾನ ಮೊದಲೇ ಇತ್ತು. ಸೊ ಅಗ್ನಿ ಜ್ಞಾನ ಪೂರ್ವದಲ್ಲಿಯೇ ಸಿದ್ಧವಾಗಿದ್ದರಿಂದ ಅಗ್ನಿ ಜ್ಞಾನ ಉತ್ಪಾದಕತ್ವ ಬರೋದಿಲ್ಲ. ಇಟ್ಸ್ ನಾಟ್ ಪಾಸಿಬಲ್. ಫ್ರಮ್ ದಿ ನಾಲೆಡ್ಜ್ ಆಫ್ ದ ಸ್ಮೋಕ್ ಯು ಗೆಟ್ ದಿ ನಾಲೆಡ್ಜ್ ಆಫ್ ದಿ ಫೈರ್ ಅಂತ ಹೇಳಿದ್ರೆ ಅಂಡ್ ದ ನಾಲೆಡ್ಜ್ ಆಫ್ ದ ಫೈರ್ ವಾಸ್ ಆಲ್ರೆಡಿ ದೇರ್. ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಟು ಜನರೇಟ್ ದ ನಾಲೆಡ್ಜ್ ಆಫ್ ಫೈರ್ ಫ್ರಮ್ ದಿ ನಾಲೆಡ್ಜ್ ಆಫ್ ಸ್ಮೋಕ್, ಬಿಕಾಸ್ ನಾಲೆಡ್ಜ್ ಆಫ್ ಫೈರ್ ವಾಸ್ ದೇರ್ ಆಲ್ರೆಡಿ ಆಲ್ಸೋ. ಮೊದಲೇ ಇತ್ತು ಅಗ್ನಿ ಜ್ಞಾನ, ಮೊದಲೇ ಇತ್ತು, ಪೂರ್ವದಲ್ಲಿಯೇ ಸಿದ್ಧವಾಗಿತ್ತು. ಆದ್ದರಿಂದ ಅಗ್ನಿ ಜ್ಞಾನದ ಉತ್ಪತ್ತಿ ಉತ್ಪಾದಕತ್ವ ಬರೋದಿಲ್ಲ. ಸೊ ಇಲ್ಲಿ ಈ ಬೇಸಿಕ್ ಆಗಿ ನಮಗೆ ಇವು ಎರಡನ್ನು, ಯಾವ ಎರಡನ್ನು, ಪ್ರಾಪ್ತಿ ಸಮ ಅಪ್ರಾಪ್ತಿ ಸಮಗಳನ್ನು ಉತ್ಪತ್ತಿ ಜ್ಞಾನಗಳ ಮೂಲಕವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಉತ್ಪತ್ತಿ ಅಂದ್ರೆ ಏನು? ಜ್ಞಾನದ ಉತ್ಪತ್ತಿ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಮೊದಲೇ ಅಗ್ನಿ ಜ್ಞಾನ ಇರುವುದರಿಂದ ಧೂಮ ಜ್ಞಾನದಿಂದ ಅಗ್ನಿ ಜ್ಞಾನ ಬರೋದು ಅನ್ಬೋದು ಸಾಧ್ಯವಾಗುದು. ಅಗ್ನಿ ಜ್ಞಾನೋತ್ಪಾದಕತ್ವ ಬರೋದಿಲ್ಲ, ಯಾಕಂದ್ರೆ ಮೊದಲೇ ಇತ್ತು ಅಗ್ನಿ ಜ್ಞಾನ. ಸೊ ಇನ್ನು ಧೂಮ ಜ್ಞಾನ ಅಗ್ನಿ ಜ್ಞಾನವನ್ನು ಹೊಂದಿಕೊಂಡು ಜ್ಞಾನ ಮಾಡುತ್ತೆ ಅಂದ್ರೆ ಇಟ್ ಈಸ್ ಜ್ಞಾನ ಉತ್ಪಾದಕವಲ್ಲ, ಇದ್ದ ಜ್ಞಾನವನ್ನೇ ನೆನಪಿಗೆ ತಂದುಕೊಡುತ್ತೆ. ನೀವು ಮೊದಲು ಜ್ಞಾನ ಉತ್ಪಾದಕತ್ವ ಅಂತ ಹೇಳಿದರೆ ಇಟ್ ಇಸ್ ನಾಟ್ ಪಾಸಿಬಲ್, ಬಿಕಾಸ್ ಯು ಆಲ್ರೆಡಿ ಹ್ಯಾಡ್ ದ ನಾಲೆಡ್ಜ್ ಆಫ್ ದಿ ಫೈರ್ ಅಂತ ಅಬ್ಜೆಕ್ಷನ್ ತಗೊಂಡು ಬಂದರೆ ಹಾಗಾದ್ರೆ ಸರಿ ರೀ, ದೆನ್ ಅಗ್ನಿ ಜ್ಞಾನೋತ್ಪಾದಕವಲ್ಲ, ಅಗ್ನಿ ಜ್ಞಾನವನ್ನು ರಿಮೈಂಡರ್, ಇಟ್ ಈಸ್ ನಾಟ್ ಎ ಜನರೇಟರ್ ಆಫ್ ದಿ ನಾಲೆಡ್ಜ್ ಆಫ್ ದ ಫೈರ್, But it is a reminder of the knowledge of the fire. ಅಂದ್ರೆ ಧೂಮ ಜ್ಞಾನ ಅಗ್ನಿ ಜ್ಞಾನ ಹೊಂದಿಕೊಂಡು ಆ ಜ್ಞಾನವನ್ನು ನಮಗೆ ತಿಳಿಸಿಕೊಡುತ್ತೆ, ನೆನಪಿಗೆ ತಂದುಕೊಡುತ್ತೆ ಅಂತ ಹೇಳಿದರೆ ನಿಮಗೆ ವ್ಯಾಪ್ತಿ ಇಲ್ಲ, ಅನ್ಯ ವಿಧವಾದಂತಹ ಪ್ರಾಪ್ತಿ ವ್ಯಾಪ್ತಿ ನಿಮಗಿಲ್ಲ. ಅದರಿಂದ ಜ್ಞಾನಕ್ಕೆ ಅರ್ಥವಾದಂತಹ ಪ್ರಾಪ್ತಿ ಅಂದ್ರೆ ವಿಷಯ ಭಾವ ಅಂತ ಹೇಳಬೇಕು. ಸೊ ಅರ್ಥಾತ್ ನಮ್ಗೇನಾಗತ್ತೆ, ಧೂಮ ಜ್ಞಾನವು ಅಗ್ನಿಯನ್ನು ಹೊಂದುತ್ತದೆ ಅಂತ ಹೇಳಿದರೆ ಅಗ್ನಿ ವಿಷಯಕವಾಗತ್ತೆ ಅಂತ ಮಾತ್ರ. ಧೂಮ ಜ್ಞಾನ ಅಂದ್ರೆ ಸ್ಮೋಕ್, ದ ನಾಲೆಡ್ಜ್ ಆಫ್ ದ ಸ್ಮೋಕ್ ವಿಲ್ ಲೀಡ್ ಟು ದ ನಾಲೆಡ್ಜ್ ಆಫ್ ದ ಫೈರ್ ಅಂತ ಹೇಳಿದರೆ ಆಲ್ ದಟ್ ಇಟ್ ಮ್ಯಾಟರ್ಸ್ ಇಸ್ ದ ನಾಲೆಡ್ಜ್ ದ ಸ್ಮೋಕ್ ಈಸ್ ಅಗ್ನಿ ವಿಷಯಕ, ಇಟ್ ಕರೆಸ್ಪಾಂಡ್ಸ್ ಟು ಆರ್ ಇಟ್ ಈಸ್ ಕನೆಕ್ಟೆಡ್ ಟು ದ ಫೈರ್ ಅಂತ ಮಾತ್ರವೇ ಅಂತ ಹೇಳಿದಂತಾಯ್ತು ಅಂತ ಹೇಳಿ. ಅಂದ್ರೆ ಧೂಮಜ್ಞಾನ ಕಾಲದಲ್ಲಿ ಅಗ್ನಿ ಜ್ಞಾನ ಇದ್ದ ಮೇಲೆ, ಅಗ್ನಿ ನಿಶ್ಚಿತವಾದ ಮೇಲೆ ಆ ಅಗ್ನಿ ಜ್ಞಾಪಕತ್ವವನ್ನೇ ಹೇಳೋದು ಅಯುಕ್ತ. ಯಾಕಂದ್ರೆ ಮೊದಲಿನ ಧೂಮಜ್ಞಾನದಿಂದ ಕಾಲದ ಅಗ್ನಿ ಜ್ಞಾನ ಇತ್ತು ನಿಮಗೆ, ಅಗ್ನಿ ನಿಶ್ಚಯವಾಯಿತು, ಧೂಮವಿರುವುದರಿಂದ ಅಗ್ನಿ ಅಂತ ಹೇಳಿದ್ರೆ ಅಗ್ನಿ ನಿಶ್ಚಯವಾಯಿತು, ಅಗ್ನಿ ಜ್ಞಾನವೂ ಮೊದಲೇ ಇತ್ತು. ಅವು ಎರಡು ಇದ್ದಾಗ ಆ ಅಗ್ನಿಯನ್ನು ಜ್ಞಾಪಕ ರಿಮೈಂಡಿಂಗ್ ದ ಫೈರ್ ಅಂತ ಹೇಳೋದು ದಟ್ ಇಸ್ ನಾಟ್, ಬಿಕಾಸ್ ಯು ಆಲ್ರೆಡಿ ಹ್ಯಾವ್ ದ ನಾಲೆಡ್ಜ್ ಆಫ್ ದಿ ಫೈರ್ ಅಂಡ್ ನೌ ವಿತ್ ದ ನಾಲೆಡ್ಜ್ ಆಫ್ ದಿ ಸ್ಮೋಕ್ ಯು ಆರ್ ಅಸೋಸಿಯೇಟಿಂಗ್ ದ ಫೈರ್ ದೇರ್. ಸೊ ದ ಜ್ಞಾಪಕತ್ವ, ಅಗ್ನಿ ಜ್ಞಾಪಕತ್ವ ಬರುತ್ತೆ ಅಂತ ಹೇಳೋದು ದಟ್ ಈಸ್ ನಾಟ್ ಪಾಸಿಬಲ್, ನಾಟ್ ರೈಟ್. ಮೊದಲೇ ಇತ್ತು ಅಗ್ನಿಯ ಜ್ಞಾನ, ಆದ್ದರಿಂದ ಅಗ್ನಿ ನನ್ನ ನೆನಪಿಗೆ ತಂದು ಕೊಡ್ತಾ ಇದೆ ಅಂತ ಹೇಳುದು. ಯಾಕಂದ್ರೆ ನೆನಪಿಗೆ ಯಾವಾಗ ತಂದು ಕೊಡ್ತೀವಿ, ಇಫ್ ಸಮಥಿಂಗ್ ಯು ಫರ್ಗಾಟ್ ದೆನ್ ಸಮಥಿಂಗ್ ಕ್ಯಾನ್ ರಿಮೈಂಡ್ ಯು, ಯು ಆರ್ ರಿಮೆಂಬರಿಂಗ್ ಆಲ್ ದ ಟೈಮ್, ಇಟ್ ಮೀ ನೆವರ್ ಫರ್ಗಾಟ್. ಹಾಗಿರುವಾಗ ನಿಮಗೆ ಅಗ್ನಿ ಜ್ಞಾಪಕತ್ವ ಅಂದ್ರೆ ರಿಮೈಂಡಿಂಗ್ ಆಫ್ ದ ಎಕ್ಸಿಸ್ಟೆನ್ಸ್ ಆಫ್ ಫೈರ್ ಫ್ರಮ್ ದ ಸ್ಮೋಕ್ ಅನ್ನೋದು ಇಟ್ ಇಸ್ ನಾಟ್ ಪಾಸಿಬಲ್, ಬಿಕಾಸ್ ಯು ಆಲ್ರೆಡಿ ಹ್ಯಾಡ್. ಸೊ ಅದರಿಂದ ದ ಹೋಲ್ ಲಾಜಿಕ್ ಬೇಸಿಕ್ ಆಗಿ ಏನು ನಿಗ್ರಹ ಸ್ಥಾನಗಳು ಇವರು ತಗೊಂಡು ಬರುವಂತಹ ತರ್ಕಗಳು ಎಲ್ಲವೂ ಕೂಡ ಯಾವುದು ಕೂಡ ಇಟ್ ಡಸಂಟ್ ಸ್ಟ್ಯಾಂಡ್ ದ ಟೆಸ್ಟ್ ಅಟ್ ಆಲ್ ಅಂತ ಹೇಳಿ. ದಟ್ಸ್ ವಾಟ್ ನಮ್ಮ ನಿಗ್ರಹ ಸ್ಥಾನಗಳು ಅಂದ್ರೆ ಅದೇ ನಿಗ್ರಹ ಸ್ಥಾನಗಳು ಅಂದ್ರೆ ನಿಗ್ರಹ ಸ್ಥಾನ ಅಂದ್ರೆ ಏ ನೀವು ತಗೊಂಡು ಬರುವಂತಹ ಲಾಜಿಕ್ ಚೆಲ್ಲೋದಿಲ್ಲ, ಇಟ್ಸ್ ನಾಟ್ ಪಾಸಿಬಲ್ ಅಂತ ಹೇಳೋದು ನಿಗ್ರಹ ಸ್ಥಾನ. ಸೊ ಅದೇ ವಿಧವಾಗಿ ಧೂಮ ಜ್ಞಾನ ಅಂದ್ರೆ ಹೊಗೆ ಇದೆ ಅನ್ನುವ ಜ್ಞಾನ ಬೆಂಕಿಯ ಜ್ಞಾನವನ್ನು ಹೊಂದದೆ ಅಗ್ನಿ ಜ್ಞಾನ ಹುಟ್ಟಿಸುತ್ತೆ ಅಂತ ಹೇಳಿದರೆ ಏನಾಯ್ತು ಅಂದ್ರೆ ಏನಾಯ್ತು, ಹೊಗೆಯ ಜ್ಞಾನ ಬೆಂಕಿ ಜ್ಞಾನಕ್ಕೆ ಕನೆಕ್ಟ್ ಆಗದೇನೆ ಬೆಂಕಿ ಜ್ಞಾನ ಹುಟ್ಟುತ್ತದೆ. ಕನೆಕ್ಟ್ ಆಗಿ ಹುಟ್ಟಿದ ಅಂದ್ರೆ ಅಗ್ನಿ ಬೆಂಕಿಯ ಜ್ಞಾನವನ್ನು ಹೊಂದದೇನೆ ಬೆಂಕಿಯ ಜ್ಞಾನವನ್ನು ಹುಟ್ಟಿಸುತ್ತೆ ಅಂತ ಹೇಳಿದರೆ ಕಾರಣ ಕಾರ್ಯ ಭಾವವನ್ನೇ ಇಲ್ಲ ಅಂತ ಹೇಳಿದಂತಾಗತ್ತಲ್ವಾ. ಯಾಕಂದ್ರೆ ಬೆಂಕಿಯನ್ನ ಜ್ಞಾನದಿಂದ ಬೆಂಕಿಯಿಂದ ಹೊಗೆ ಬರುತ್ತೆ, ಹೊಗೆಯ ಜ್ಞಾನದಿಂದ ಬೆಂಕಿಯ ಜ್ಞಾನ ಬರುತ್ತೆ ಅಂತ ಕಾರ್ಯಕಾರಣಗಳು ಹೇಳಬೇಕಾಗಿದೆ. ಆ ಕಾರ್ಯಕಾರಣಗಳು ಹೇಳದೆ ಕಾರ್ಯವಾಯಿತು ಅಂತ ಹೇಳಿದಂತಾಗುತ್ತೆ, ಅಂದ್ರೆ ಇಟ್ಸ್ ಲಾಜಿಕಲ್ ಅನ್ಟೆನಬಲ್ ಸಿಚುಯೇಷನ್ ನೀವು ಹೇಳಿದಂತಾಗುತ್ತೆ. ಆದ್ದರಿಂದ ಈ ಬೇಸಿಕ್ ಆಗಿ ಪ್ರಾಪ್ತಿ ಸಮ ಅಪ್ರಾಪ್ತಿ ಸಮ ಅನ್ನುವ ಎರಡು ಕ್ಯಾಟಗರೀಸ್ ಕೂಡ ಇಟ್ ಈಸ್ ನಾಟ್ ಪಾಸಿಬಲ್, ಇದು ಅಂದ್ರೆ ಇಟ್ ಈಸ್ ನಾಟ್ ಎ ಸಪರೇಟ್ ಕ್ಯಾಟಗರೀಸ್ ಅಲ್ಲ, ಇಟ್ ಇಸ್ ಪಾರ್ಟ್ ಆಫ್ ದಿ ಹೋಲ್ ಪ್ರಾಸೆಸ್. ಅಂದ್ರೆ ಅದು ಸಪರೇಟ್ ಆಗಿ ಪ್ರಾಪ್ತಿ ಸಮ ಅಪ್ರಾಪ್ತಿ ಸಮ ಅನ್ನುವ ನಿಗ್ರಹ ಸ್ಥಾನಗಳು ಅವುಗಳಿಗೆ ಒಂದು ಮೀನಿಂಗ್ಫುಲ್ನೆಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬೇಸಿಗೆ ನಾವು ಹೇಳುವಂತಹದ್ದು ಎಲ್ಲ ಈ ನಿಗ್ರಹ ಸ್ಥಾನಗಳನ್ನು ನಾವು ಇಷ್ಟೊಂದು ಉಲ್ಲೇಖ ಮಾಡಿ ಡಿಸ್ಕಸ್ ಮಾಡೋದು ಯಾವುದಕ್ಕೆ ಅಂತ ಹೇಳಿದ್ರೆ ಎರಡು ಕಾರಣಗಳಿಂದ. ಒಂದೇನಂತ ಹೇಳಿದರೆ ಇದೆಲ್ಲ ಡಿಸ್ಕಸ್ ಮಾಡುವುದರ ಮೂಲಕವಾಗಿ ನಮಗೆ ಈ ನಿಗ್ರಹ ಸ್ಥಾನಗಳು ಜಾತಿ ನಿಗ್ರಹ ಅಂದ್ರೆ ಮಿಕ್ಕವರು ನಮಗೆ ಯಾವುದಾದ್ರೂ ಹೇಳಿದ್ರೆ ಅದರಲ್ಲಿ ಏನು ಫ್ಲಾ ಲಾಜಿಕಲ್ ಫ್ಲಾ ಇದೆ ಅಂತ ಅನಲೈಸ್ ಮಾಡುವಂತಹ ಕೆಪಾಸಿಟಿ ನಮಗೆ ಬರಬೇಕು. ದಟ್ ಈಸ್ ದ ಪರ್ಪಸ್ ಆಫ್ ದಿಸ್ ನಿಗ್ರಹ ಸ್ಥಾನಗಳು. ಬಿಕಾಸ್ ನಿಗ್ರಹ ಸ್ಥಾನಗಳು ನಾವು ಇಷ್ಟುವರೆಗೂ ನೋಡಿದ್ದು ಇನ್ನು ಮುಂಚೆ ನೋಡೋದಕ್ಕೆಲ್ಲದಕ್ಕೂ ಕಾಮನ್ ಗ್ರೌಂಡ್ ಏನಂತ ಹೇಳಿದರೆ ನಿಗ್ರಹ ಸ್ಥಾನಗಳು ಅನ್ನೋದು ಯಾಕೆ ಬರುತ್ತೆ ಅಂತ ಹೇಳಿದ್ರೆ ಇದು ಸಾಧ್ಯ ಸಾಧನ ಇದೆ ನೋಡಿ. ಸಾಧ್ಯ ಸಾಧನಗಳ ಲಿಂಕ್ ಯಾವುದಿದೆ, ಒಂದು ಸಾಧ್ಯ ಒಂದು ಸಾಧನ, ಆ ಸಾಧ್ಯ ಸಾಧನಗಳ ಲಿಂಕ್ ಕನೆಕ್ಷನ್ ಒಂದರಿಂದ ಇನ್ನೊಂದು ಬರುವುದು ಅಂತ ಯಾವ್ದಿದೋ ಅದು ಪರ್ಫೆಕ್ಟ್ ಆಗಿ ಇದೆ, ನಿಜವಾಗಿ ಇದ್ದಾಗ ಕೂಡ ಅದರಲ್ಲಿ ಯಾವುದೋ ಒಂದು ದೋಷಗಳನ್ನು ಪರಿಗಣನೆ ಮಾಡಿ ಅದು ಪರ್ಫೆಕ್ಟ್ ಆಗಿ ಇಲ್ಲ ಅಂತ ಹೇಳುವುದು ಯಾವುದೋ ಅದೇ ನಿಗ್ರಹ ಸ್ಥಾನಗಳು. ಅದು ಆ ನಿಗ್ರಹ ಸ್ಥಾನಗಳಲ್ಲಿರುವ ಫ್ಲಾ ಏನನ್ನು ನಾವು ತೋರಿಸ್ಕೊಡ್ತಾ ಇದ್ದೀವಿ. ಈ ನಿಗ್ರಹ ಸ್ಥಾನಗಳು ಒಂದಾ ದೇ ಆರ್ ಸಬ್ಸೆಟ್ ಆಫ್ ವಾಟ್ ಎವರ್ ಒರಿಜಿನಲಿ ನಾವು ಬಂದ್ವಿ ನೋಡಿ ಪಾಯಿಂಟ್ ಸೆವೆನ್ ಅಲ್ಲಿ ಅದರ ಸಬ್ಸೆಟ್ ಅಷ್ಟೇ. ಅಂದ್ರೆ ಪ್ರತಿಯೊಂದು ಈ ನಿಗ್ರಹ ಸ್ಥಾನ ಅಂತ ಯಾವುದನ್ನು ಹೇಳ್ತಾ ಇದ್ದೀರೋ ಹೇಳ್ತಾ ಇದ್ದಾರೋ ಅವು ನಿಗ್ರಹ ಸ್ಥಾನ. ಅಂದ್ರೆ ಅವರು ನಮ್ಮಲ್ಲಿ ಫಾಲ್ಟ್ ನಮ್ಮ ಲಾಜಿಕ್ ನಲ್ಲಿ ಆಗಲಿ ಲಾಜಿಕಲ್ ಪೊಸಿಷನ್ಸ್ ನಲ್ಲಿ ಲಾಜಿಕಲ್ ಆಬ್ಜೆಕ್ಟ್ಸ್ ನಲ್ಲಿ ಯಾವುದಾದ್ರೂ ಫ್ಲಾ ತೋರಿಸಿದ್ರೆ ದಟ್ ಫ್ಲಾ ಈಸ್ ನಾಟ್ ವ್ಯಾಲಿಡ್ ಫ್ಲಾ ಅಂತ ಹೇಳುವುದೇ ನಮ್ಮ ಗೋಲ್. ದಟ್ ಇಸ್ ವಾಟ್ ಪ್ರಾಪ್ತಿ ಸಮ ಅಪ್ರಾಪ್ತಿ ಸಮಗಳಲ್ಲಿ ನಾವು ಅದೇ ಮಾಡ್ತಾ ಇದ್ವಿ. ಸೊ ಅಪ್ರಾಪ್ತಿ ಪಕ್ಷ ನಿರಾಶೇನ ತದ್ಭಂಗ ಅಪ್ರಾಪ್ತಿ ಸಮ ಕೃತಿಜ್ಞಪ್ತಿ ಸಾಧಾರಣ ಇದಂ ಜಾತಿದ್ವಯಂ ಅಂತ ಹೇಳಿ. ಅಂದ್ರೆ ಈ ಪ್ರಾಪ್ತಿ ಸಮಕ್ಕೂ ಅಪ್ರಾಪ್ತಿ ಸಮಕ್ಕೂ ಈ ಎರಡಕ್ಕೂ ಕೂಡ ಎರಡು ಜಾತಿಯ ಕ್ಯಾಟಗರೀಸ್, ಇವೆಲ್ಲವೂ ಜಾತಿಯ ಕ್ಯಾಟಗರೀಸ್. ಈ ಎರಡು ಜಾತಿಗಳ ಕ್ಯಾಟಗರೀಸ್ ನಲ್ಲಿ ಕೃತಿ ಜ್ಞಪ್ತಿ ಅನ್ನುವುದು ಎರಡಕ್ಕೂ ಅನ್ವಯವಾಗುತ್ತೆ. ದಟ್ ಈಸ್ ವಾಟ್ ಇಸ್ ಆಕ್ಚುಲಿ ವಿ ಆರ್ ಸೆಟಿಂಗ್ ಔಟ್ ಫಾರ್. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಧೂಮ ಜ್ಞಾನ ಅಂದ್ರೆ ಹೊಗೆ ಇದೆ ಅನ್ನುವ ಜ್ಞಾನ, ಈ ಬೆಂಕಿ ಇದೆ ಅನ್ನುವ ಜ್ಞಾನಕ್ಕೆ ಲಿಂಕ್ ಆಗದೇನೆ ಬೆಂಕಿಯ ಜ್ಞಾನ ಹುಟ್ಟಿಸತ್ತೆ ಅಂತ ಹೇಳಿದರೆ ನಮಗೆ ಕಾರಣ ಕಾರ್ಯ ಭಾವವೇ, ಕಾರಣದಿಂದ ಕಾರ್ಯ ಬರಬೇಕು. ಕಾರಣ ಕಾರ್ಯವೇ ಸರಿಯಾಗಿ ಆಗದೆ ಎಂದಿರೋ ಕಾರಣ ಕಾರ್ಯ ಭಾವ ಇದನ್ನ ಹೇಳ್ತಾ ಇದ್ದ ಅಂದ್ರೆ ಎರಡಕ್ಕೂ ಲಿಂಕ್ ಇಲ್ಲ ಅಂದ್ರೆ ಕಾರ್ಯಕಾರಣ ಭಾವನ ತೆಗೆದಂತಾಗತ್ತೆ. ಸೊ ಕಾರಣ ಕಾರ್ಯವನ್ನು ಹೊಂದದೆ ಕಾರ್ಯೋತ್ಪಾದಕವೇ ಆದಂತೆ ಆಗತ್ತೆ. ಅಂದ್ರೆ ಧೂಮ ಜ್ಞಾನ ವಹ್ನಿ ಜ್ಞಾನವನ್ನು ಹೊಂದದೆ ಅದನ್ನು ಪಡೆಯದೆ ಬೆಂಕಿಯ ಜ್ಞಾನವನ್ನು ಹುಟ್ಟಿಸತ್ತೆ ಅಂತ ಹೇಳಿದರೆ ಆವಾಗ ಕಾರಣ ಕಾರ್ಯಗಳ ಲಿಂಕಿಂಗ್ ಅಲ್ಲಿ ಲೂಸ್ ಆಗುತ್ತೆ. ಒಂದು ಇನ್ನೊಂದೇ ನಾವು ಹಾಗಾದ ಕಾಷ್ಟ ಕಟ್ಟಿಗೆಯಲ್ಲಿ ಅದನ್ನು ಹೊಂದದೇ ಇದ್ದ ಅಗ್ನಿ ಕೂಡ ಕಾಷ್ಟದಾಹಕವಾಗಬೇಕಾಗಿತ್ತು. ಅಂದ್ರೆ ಏನು ಧೂಮ ಜ್ಞಾನ ಅಗ್ನಿ ಜ್ಞಾನವನ್ನು ಅಗ್ನಿ ಜ್ಞಾನವೆಂದರೆ ಇದು ಕೂಡೋದಿಲ್ಲ. ಸೊ ಬೇಸಿಕ್ ಆಗಿ ಧೂಮ ಜ್ಞಾನ ಅಗ್ನಿ ಜ್ಞಾನಗಳ ಲಿಂಕೇಜ್ ಯಾವುದಿದೋ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಆದ್ದರಿಂದ ಇದು ಸ್ವಲ್ಪ ಡಿಫಿಕಲ್ಟ್ ಲಿಟಲ್ ಡಿಫಿಕಲ್ಟ್ ಕಾನ್ಸೆಪ್ಟ್. ಸೊ ಒಂದು ಒಂದು ಜ್ಞಾನ ಇನ್ನೊಂದು ಜ್ಞಾನವನ್ನು ಹುಟ್ಟಿಸುತ್ತೆ, ಹೇಗೆ ಹುಟ್ಟಿಸುತ್ತೆ, ಏನು ಮಾಡುತ್ತೆ ಅಂತ ತಿಳ್ಕೊಳ್ಳುವುದು ಒಂದು. ಇನ್ನೊಂದು ಒಂದು ದೀಪ ಇರುತ್ತೆ, ಆ ದೀಪದ ವಿಷಯವನ್ನು ಹೊಂದಿದ ಮೇಲೆ ಆ ವಿಷಯ ಪ್ರಕಾಶಕವಾಗುತ್ತೆ. ಆದ್ದರಿಂದ ಅಗ್ನಿ ಜ್ಞಾಪಕವಾಗಬೇಕಾದರೆ ಧೂಮ ಜ್ಞಾನದಿಂದ ಕೂಡಿರಬೇಕು. ದೀಪ ಬೇಕಂದ್ರೆ ಆ ಧೂಪ ದೀಪ ಅನ್ನುವುದು ತೈಲವರ್ತಿಗಳ ಸಹಿತ ಯಾಕೆ ಕೂಡಿರಬೇಕು, ಹಾಗೆ ನಮಗೆ ಅಗ್ನಿ ಜ್ಞಾಪಕ ಆಗಬೇಕಂದ್ರೆ ಧೂಮ ಜ್ಞಾನದಿಂದ ಕೂಡಿದ್ದರೆ ಅಗ್ನಿ ಜ್ಞಾಪಕ. ಸೊ ಆಕ್ಚುಲಿ ಧೂಮ ಜ್ಞಾನ ಅಗ್ನಿ ಜ್ಞಾನ ಡಿಲಿಂಕ್ಡ್ ಟು ಐಟಮ್ಸ್ ಅಲ್ಲ, ಅವು ಒಟ್ಟಿಗೆ ಹೋಗುವಂತಹ ಐಟಮ್ಸ್. ಒಟ್ಟಿಗೆ ಹೋಗುವಂತಹ ಈ ಐಟಮ್ಸ್ ಯಾವುದಿದೋ ಅದನ್ನು ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ ಧೂಮ ಜ್ಞಾನ ಅಗ್ನಿ ಜ್ಞಾನವನ್ನು ಹೊಂದಿದೆ ಅಗ್ನಿ ಜ್ಞಾಪಕ ಅಂತ ಹೇಳಿದರೆ ಇದು ಕೂಡೋದಿಲ್ಲ. ಅಂದ್ರೆ ಧೂಮ ಜ್ಞಾನ ಅಗ್ನಿ ಜ್ಞಾನ ಅನ್ನುವುದು ಅಗ್ನಿ ಜ್ಞಾಪಕ ಅಂತ ನೀವು ಹೇಳಿದರೂ ಸರಿ ಇಲ್ಲ. ದಟ್ ಇಸ್ ಆಲ್ಸೋ ನಾಟ್. ಮತ್ತೆ ಏನು ಅಂತ ಹೇಳಿದರೆ ಅಲ್ಲಿ ಹೇಳ್ತಾ ಇದ್ದಾರೆ ಧೂಮ ಜ್ಞಾನದಿಂದ ಧೂಮ ಇದೆ ಅಂತ ತಿಳ್ಕೊಳ್ಳುವುದರ ಮೂಲಕವಾಗಿ ಧೂಮವನ್ನು ನೋಡಿ ಅಗ್ನಿ ಜ್ಞಾನ ಕ್ವಶನ್ ಮಾರ್ಕ್ ಆಗಿ ಹೊರಟು ಕನ್ಫರ್ಮ್ಡ್ ಆಗಿ ಅಗ್ನಿ ಜ್ಞಾನ ಇದೆ ಅಂತ ಹೇಳುವುದು ಯಾವುದು, ದಟ್ ಈಸ್ ದ ಕರೆಕ್ಟ್ ವೇ ಆಫ್ ಡೂಯಿಂಗ್. ಸೊ ಅದರಿಂದ ಈ ಪ್ರಾಪ್ತಿ ಸಮ ಅಪ್ರಾಪ್ತಿ ಸಮಗಳನ್ನು ನಮಗೆ ಹೀಗೆ ಇಲ್ಲಿ ವರ್ಣನೆ ಮಾಡಿ ಹೇಳಿದ್ದಾರೆ. ಸೊ ಅದಾದ ಮೇಲೆ ಪ್ರಸಂಗ ಸಮ ಅನ್ನೋದು, ಪ್ರಸಂಗ ಸಮ ಅನ್ನೋದು ಇದನ್ನು ನಾವು ನೋಡಿದ್ವಿ. ಇದನ್ನು ಹೇಳುವಾಗ ಅನವಸ್ಥ ಆಭಾಸ ಪ್ರಸಂಜನಂ ಪ್ರಸಂಗ ಸಮ ಅಂತ ಹೇಳಿ. ಅನವಸ್ಥ ಇದ್ದಂತೆ ಆಭಾಸವಾಗುತ್ತೆ ನೋಡ್ರಿ. ಇಟ್ಸ್ ನಾಟ್ ರಿಯಲಿ ಪ್ರಸಂಗ, ಅನವಸ್ಥ ಆಯ್ತು ಅನವಸ್ಥ ಆಯ್ತು ಅಂತ ಪಾಯಿಂಟ್ ಔಟ್. ಬಿಕಾಸ್ ನಾವು ಇನ್ನೊಬ್ಬರಲ್ಲಿ ಅನವಸ್ಥ ದೋಷಗಳಿದೆ ಅಂತ ತೋರಿಸಿದಂತೆ ನಾವು ಹೇಳಿದ್ರಲ್ಲಿ ಇನ್ನೊಬ್ಬರು ಬಂದ ಅನವಸ್ಥ ದೋಷಗಳು ದಿಸ್ ಇಸ್ ದಿ ಇನ್ಫೈನೈಟ್ ರಿಗ್ರೆಸ್ ಅಂತ ಹೇಳಿದಾಗ ಅದನ್ನು ನಾವು ಅಡ್ರೆಸ್ ಮಾಡಬೇಕು. ಸೊ ದಟ್ ಈಸ್ ವಾಟ್ ಇಸ್. ಪ್ರಸಂಗ ಸಮದಲ್ಲಿ ಅನವಸ್ಥ ಆಭಾಸ ಪ್ರಸಂಜನ ಪ್ರಸಂಗ ಸಮ ಅಂದ್ರೆ ಅನವಸ್ಥ ಅಂದ್ರೆ ಇನ್ಫೈನೈಟ್ ರಿಕ್ವೆಸ್ಟ್, ಅದು ಇಲ್ಲದೇ ಇದ್ದಾಗ ಅದು ಇದೆ ಇದ್ದಂತೆ ತೋರತ್ತೆ ಅಂತ ಹೇಳುವುದು ಯಾವುದು ಅದೇ ಪ್ರಸಂಗ ಸಮ ಆಗುತ್ತೆ. ಅದನ್ನು ಉದಾಹರಣೆ ಕಂಡು ನಾವು ನೋಡಿ ಅಂದ್ರೆ ಯಥಾ ಪರ್ವತಸ್ಯ ಉತ್ಪಾದಕಂ ವಾಚ್ಯಂ ಅಂತ ಹೇಳಿ, ಈ ಪರ್ವತ ಹೇಗೆ ಬಂತು, ಈ ಪರ್ವತ ಉತ್ಪಾದಕಕ್ಕೆ ಅದಕ್ಕೆ ಒಂದು ಪರ್ವತತ್ವ ಒಂದು ಬಂತು, ಪರ್ವತತ್ವದಿಂದ ಈ ಪರ್ವತಕ್ಕೆ ಪರ್ವತ ಅಂತ ಕರೆಯಲ್ಪಡ್ತು. ಆ ಪರ್ವತತ್ವಕ್ಕೆ ಹೇಗೆ ಬಂತು, ಹೌ ಡಿಡ್ ದಟ್ ಕಮ್ ಇಂಟು ಎಕ್ಸಿಸ್ಟೆನ್ಸ್ ದ ಒನ್ ಪ್ರಯರ್ ಟು ದಟ್. ಸೊ ಹೀಗೆ ಇನ್ಫಿನಿಟ್ ರಿಗ್ರೆಸ್ ಆಗುವ ಅವಕಾಶವಿದೆ. ಸಿಮಿಲರ್ ಟು ಸೀಡ್ ಅಂಡ್ ಪ್ಲಾಂಟ್, ಸೀಡ್ ಇಂದ ಪ್ಲಾಂಟ್ ಬಂತು ಅಂದ್ರೆ ಆ ಪ್ಲಾಂಟ್ ಅಲ್ಲಿ ಬಂದು ಸೀಡ್ ಇಂದ ಬಂತು, ಆ ಸೀಡ್ ಅಲ್ಲಿ ಬಂದು ಅಥವಾ ಪ್ಲಾಂಟ್ ಇನ್ನೊಂದು ಪ್ಲಾಂಟ್ ಇಂದ ಬಂತು, ಹೀಗೆ ಎಟರ್ನಲ್ ಆಗಿ ಹೋಗುತ್ತೆ. ಸೊ ಅದನ್ನು ಅದು ನಿಜವಾಗ ಅನವಸ್ಥ ಅಲ್ಲ. ಪ್ರತ್ಯಕ್ಷ ಸಿದ್ಧವಾದ ವಿಷಯಗಳು ಯಾವುದಿದೋ ಅದು ಅನವಸ್ಥವಲ್ಲ. ಅದಕ್ಕೆ ಅನವಸ್ಥ ಆಭಾಸ ಪ್ರಸಂಜನ ಪ್ರಸಂಗ. ಸೊ ಅನವಸ್ಥ ಇಲ್ಲ, ಅದೇ ಅನವಸ್ಥ ಇದ್ದೇ ಅಂತ ನಮಗೆ ತೋರಿಸುತ್ತೆ ಅಂತ ಹೇಳಿ ಪರ್ವತಸ್ಯ ಉತ್ಪಾದಕಂ ವಾಚ್ಯಂ ಅಂತ ಹೇಳಿದ. ತಸ್ಯಾಪಿ ಅನವಸ್ಥ ಅಂತ ಹೇಳಿ ಅಂದ್ರೆ ಏನು, ಹೀಗೆ ಪರ್ವತಕ್ಕೆ ಉತ್ಪಾದಕತ್ವ ಅಂದ್ರೆ ಏನು, ಈ ಪರ್ವತ ಇದ್ರಿ ಆ ಪರ್ವತ ಹೇಗೆ ಬಂತು ರೀ ಅಂದ್ರೆ ಅದಕ್ಕೆ ಒಂದು ಪರ್ವತತ್ವವನ್ನು ಅಂದ್ರೆ ಪರ್ವತ ಉತ್ಪಾದಕ ಶಕ್ತಿ ಪರ್ವತತ್ವ ಬಂತು. ಅದು ಎಲ್ಲಿಂದ ಬಂತು, ಇನ್ನೊಂದು ಪರ್ವತದಿಂದ ಬಂತು, ಇಲ್ಲ ಅದೇ ಪರ್ವತದಿಂದ, ಪರ್ವತದಿಂದ ಪರ್ವತತ್ವ, ಪರ್ವತತ್ವದಿಂದ ಪರ್ವತ, ಹೀಗೆ ಪರ್ವತತ್ವದ ಮತ್ತು ಪರ್ವತ, ಹೀಗೆ ಇನ್ಫೈನೈಟ್ ರಿಗ್ರೆಸ್. ಅದು ಒನ್ ಎಕ್ಸಾಂಪಲ್ ಇನ್ಫೈನೈಟ್. ಈ ಇನ್ಫೈನೈಟ್ ರಿಗ್ರೆಸ್ ಅನ್ನುವುದು ತಗೊಂಡು ಬಿಟ್ಟು ಹೂವು ಹೂವಿನಿಂದ ಹೂವಿನಿಂದ ಐ ಮೀನ್ ಫಲ ಎಲ್ಲಿಂದ ಬಂತು, ಹಣ್ಣು ಗಿಡದಿಂದ ಬಂತು, ಮರದಿಂದ ಬಂತು, ಸಂದಟ್ರಿ ಮಾವಿನ ಹಣ್ಣು ಮರದಿಂದ ಮಾವಿನ ಹಣ್ಣು ಬಂತು. ಮಾವಿನ ಹಣ್ಣು ಮರ ಹೇಗೆ ಬಂತು ರೀ, ಓ ಅದು ಇನ್ನೊಂದು ಮಾವಿನ ಹಣ್ಣಿನ ಬೀಜದಿಂದ ಬಂತು, ಅದರಿಂದ ಇದು ಮಾವಿನ ಹಣ್ಣು ಆಯಿತು. ಆ ಬೀಜ ಹೇಗೆ ಬಂತು, ಇನ್ನೊಂದು ಮಾವಿನ ಹಣ್ಣಿನ ಇದು. ಹೀಗೆ ಅನವಸ್ತ ಆಭಾಸ ಇದ್ದಂತೆ ತೋರತ್ತೆ. ಸೊ ಪರ್ವತತ್ವ ಉತ್ಪಾದಕಂಧನ್ಯಂ ಅಂತೀರಿ, ಅದನ್ನ ಹೇಳಿದ್ದೆ ಅಂದ್ರೆ ಪರ್ವತ ಉತ್ಪಾದಕಕ್ಕೆ ಉತ್ಪಾದಕವನ್ನು ಹೇಳಿದಂತೆ, ಪರ್ವತ ಹೇಗೆ ಬಂತು, ಇದರಿಂದ ಉತ್ಪಾದವಾಯಿತು, ಇದರಿಂದ ಹುಟ್ಟಿ ಬಂತು, ಅದೇ ಹೇಗೆ ಬಂತು, ಅದು ಇನ್ನೊಂದು ಪರ್ವತದಿಂದ ಹುಟ್ಟಿ ಬಂತು, ಹೀಗೆ ಹೇಳ್ತಾ ಹೋಗೋದು. ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಅನವಸ್ಥ. ಬಟ್ ಅನವಸ್ಥ ಅನ್ನೋದು ಎಲ್ಲಿ ಪ್ರತ್ಯಕ್ಷ ಸಿದ್ಧವಲ್ಲವೋ, ಸೀಡ್ಸ್ ಆನ್ ದ ಪ್ಲಾಂಟ್, ಪ್ಲಾಂಟ್ ಆನ್ ದ ಸೀಡ್, ದಟ್ ಈಸ್ ನಾಟ್ ಆಕ್ಚುಲಿ ಕನ್ಸಿಡರ್ಡ್ ಎಸ್ ಅನವಸ್ಥ. ಯಾಕಂದ್ರೆ ಅನವಸ್ಥ ಅಂತ ಹೇಳಿದ್ರೆ ಅವಸ್ಥವಿಲ್ಲದೇ ಇರುವುದು, ಎಲ್ಲಿ ಇನ್ಫೈನೈಟ್ ರಿಗ್ರೆಸ್ಗೆ ಸ್ಕೋಪ್ ಇಲ್ಲವೋ ಅಲ್ಲಿ ಇನ್ಫೈನೈಟ್ ರೋಗ್ರೆಸ್ ಇದ್ದಂತೆ ತೋರಿಸಿ ಅದು ಎಟರ್ನಲ್ ಆಗಿ ಹೋದರೆ ಅದನ್ನು ಅನವಸ್ಥ ಅಂತ ಕರೀತಾರೆ, ಇನ್ಫೈನೈಟ್ ರಿಗ್ರೆಸ್ ಅಂತ ಹೇಳಿ. ಸೊ ಆದ್ದರಿಂದ ಪರ್ವತಸ್ಥೆ ಜ್ಞಾಪಕಂ ವಾಚ್ಯಂ ತಸ್ಯಾಪಿ ಹಿ ಇತ್ಯನೇನ ಇತಿ ಅನವಸ್ಥ ಇತಿ. ಅತ್ರ ಸಿದ್ಧ ವಿಷಯತ್ವೇನ ಅನವಸ್ಥಾನ ಸಂಭವೇ ನ ಮೂಲಕ್ಷಯ ಅಭಾವಾತ್ ಅದ ಅದೋಷತ್ವಂ ಇತಿ ವಾಚ್ಯಂ ತದ್ ಅನಂಗೀಕಾರೇತು ಸನ್ಯಾಯೋಧ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಏನಾಯ್ತು, ಈ ವಿಧವಾಗಿ ಇನ್ಫೈನೈಟ್ ರಿಗ್ರೆಸ್ ಹೇಳುವಾಗ ಅನವಸ್ಥ ದೋಷ ಅಂದ್ರೆ ಏನು, ಪರ್ವತಕ್ಕೆ ಪರ್ವತತ್ವ, ಅದೇಲಿಂದ ಬಂದು ಇನ್ನೊಂದು ಪರ್ವತದಿಂದ, ಅದು ಇನ್ನೊಂದು ಪರ್ವತತ್ವ, ಹೀಗೆ ಇನ್ಫೈನೈಟ್ ರಿಗ್ರೆಸ್ಗೆ ಅವಕಾಶ. ಅದು ಇನ್ಫೈನೈಟ್ ರಿಗ್ರೆಸ್ ಆಗಬಾರ್ದು ಅಂದ್ರೆ ಜ್ಞಾಪಕ ಇಸ್ ನಾಟ್ ದಟ್ ಇಸ್ ಕಮಿಂಗ್ ಇನ್ಫೈನೈಟ್ ರಿಗ್ರೆಸ್ ಅಲ್ಲ, ಜ್ಞಾಪಕ ರಿಮೈಂಡಿಂಗ್, ದಟ್ ರಿಮೈಂಡಿಂಗ್ ಕ್ಯಾನ್ ಹ್ಯಾಪನ್, ದಟ್ ಇಸ್ ನಾಟ್ ಇನ್ಫೈನೈಟ್ ರಿಗ್ರೆಸ್. ಸೊ ದಟ್ ಇಸ್ ವಾಟ್ ಇಸ್ ಪ್ರಸಂಗ ಸಮದಲ್ಲಿ ಹೇಳಿದ್ದಾರೆ. ಸೊ ಐ ಥಿಂಕ್ ಕ್ವಶನ್ ಆನ್ಸರ್ಸ್ ಏನ ಇದ್ರೆ ಹೇಳಿ, ಸೊ ದಟ್ ಆಕ್ಚುಲಿ ಕ್ಲಾರಿಫಿಕೇಶನ್ ಏನ ಬೇಕಂದ್ರೆ, ಸೊ ಪ್ರಾಪ್ತಿ ಸಮ, ಅಪ್ರಾಪ್ತಿ ಸಮ, ಪ್ರಸಂಗ ಸಮ ಅನ್ನುವ ಆ ಮೂರು ವಿಧವಾದ ದೋಷಗಳು ನಿಜವಾಗಿ ಅದು ಸಮಥಿಂಗ್ ದಟ್ ಪೀಪಲ್ ಡ್ರ್ಯಾಗ್ ಅಂಡ್ ಸ್ಟ್ರೆಚ್ ತರ ತಗೊಂಡು ಬರುವಂತಹದ್ದು. ನಿಜವಾಗಿ ಅವು ಸರಿಯಾದ ಅಬ್ಜೆಕ್ಷನ್ಸ್ ಇಲ್ಲ, ಆ ನಿಗ್ರಹ ಸ್ಥಾನಗಳು ಸರಿಯಾಗಿಲ್ಲ ಅಂತ ಹೇಳೋದೇ ನಮ್ಮ ಸಿದ್ಧಾಂತ. ಏನು ಕ್ವಶನ್ ಇಲ್ಲ ಅಂತ ಹೇಳಿದರೆ ಪ್ರಾಬ್ಲಿ ನಾವು ವೀ ಕ್ಯಾನ್ ನೆಕ್ಸ್ಟ್ ಬರುವಂತಹದ್ದು ಪ್ರತಿದೃಷ್ಟಾಂತ ಸಮ ಬರುತ್ತೆ, ದಟ್ ಈಸ್ ದ ನೆಕ್ಸ್ಟ್ ಒನ್. ಅದಾದ ಮೇಲೆ ಅನುತ್ಪತ್ತಿ ಸಮ ಅಂತ ಬರುತ್ತೆ, ಅದಾದ ಮೇಲೆ ಸಂಶಯ ಸಮ ಅಂತ ಬರುತ್ತೆ. ಸೊ ದೀಸ್ ಥಿಂಗ್ಸ್ ಮೇ ಬಿ ನಾವು ಬೇಕಂದ್ರೆ ನಾಳೆ ಕವರ್ ಮಾಡೋಣ. ಬೇಕಂದ್ರೆ ನೋಡ್ರಿ ಇವತ್ತಿಗೆ ಆಲ್ಸೋ ಜಸ್ಟ್ ರೀಡ್ ಫರ್ದರ್. ಈಗ ನೋಡಿದ್ರಲ್ಲಾಗ್ಲಿ ಆರ್ ಪ್ರೇಯರ್ ಒನ್ಸ್ ನಲ್ಲಿ ಕ್ವಶನ್ ಇದ್ರೆ ವಿ ಕ್ಯಾನ್ ಅಡ್ರೆಸ್ ದಟ್ ಅಂಡ್ ಆಲ್ಸೋ ವಿ ಕ್ಯಾನ್ ಗೋ ಟು ದಿ ನೆಕ್ಸ್ಟ್. ಬೇಸಿಕ್ ಆಗಿ ನಾವು ಜ್ಞಾಪ್ತಿಯಲ್ಲಿ ಇಟ್ಕೋಬೇಕು, ಈ ಜಾತಿಗಳಲ್ಲಿ ಇಲ್ಲದ ಸಾಧನ ಸಾಧ್ಯಗಳನ್ನು ಇಟ್ಟುಕೊಂಡು ಅವುಗಳಲ್ಲಿ ದೇ ಸಿ ಸಮ್ ಪ್ರಾಬ್ಲಮ್ಸ್. ಸಾಧ್ಯ ವೈಕಲ್ಯ, ನಾವು ಸಾಧನ ವೈಕಲ್ಯ ಅಂತ ಯಾವುದನ್ನು ಕರೆದಿದ್ದೆವೋ, ಇಲ್ಲ ಆ ಸಾಧನ ಸಾಧ್ಯ ಸಂಬಂಧದ ವೈಕಲ್ಯ ಬರುತ್ತೆ, ಇವೇ ನಿಗ್ರಹ ಸ್ಥಾನಗಳು. ಸೊ ವಿ ಸೇ ಯಾ ದಿಸ್ ಆರ್ ನಾಟ್ ರಿಯಲಿ ವ್ಯಾಲಿಡ್ ಅಬ್ಜೆಕ್ಷನ್. ಅಂದರೆ ಅಬ್ಜೆಕ್ಷನ್ಸ್ ತಗೊಂಡು ಬಂದರೆ ವಿ ಪಾಯಿಂಟ್ ಔಟ್ ಅಂಡ್ ಟೆಲ್ ದೆಮ್ ದೀಸ್ ಆರ್ ನಾಟ್ ರಿಯಲಿ ವ್ಯಾಲಿಡ್ ಅಬ್ಜೆಕ್ಷನ್. ಈದರ್ ದೇ ಆರ್ ಮೈನ್, ನಾವು ಮೊದಲು ತಗೊಂಡ 4-5 ಕ್ಯಾಟಗರೀಸ್ನಲ್ಲಿ ಆಲ್ ದ ಅಬ್ಜೆಕ್ಷನ್ಸ್ ವಿಲ್ ಗೋ ಇನ್ ಟು ದ್ಯಾಟ್. ಇಷ್ಟು ಇವರು ಸಪ್ರೇಟ್ ಆಗಿ ಕೊಟ್ಟಿದ್ದು ಏದರ್ ದೇ ಆರ್ ನಾಟ್ ವ್ಯಾಲಿಡ್ ಅಬ್ಜೆಕ್ಷನ್ಸ್ ಅಟ್ ಆಲ್ ಆರ್ ಇಸ್ ದೇ ಆರ್ ದೇ ಆರ್ ಕ್ಯಾಟಗರೈಸ್ ಇನ್ ಟು ಒನ್ ಆಫ್ ದೋಸ್ ಕ್ಯಾಟಗರೀಸ್. ನಾವು ಬೇಕಂದ್ರೆ ಇವತ್ತು ಇಲ್ಲಿಗೆ ಇಲ್ಲ ನಿಲ್ಸೋಣ, ಬೇಕಂದ್ರೆ ವಿಲ್ ಕಂಟಿನ್ಯೂ ಟುಮಾರೋ.
ಸರಿ ರೀ,
ಓಕೆ ಹರೇ ಶ್ರೀನಿವಾಸ.
ನಾನು ನಂದು ಸ್ವಲ್ಪ ಹಿಂದೆ ಇದೆ ಮಾಮ, ನಾನು ಇಂಡಿಯಾಗೆ ಹೋದಾಗಿಂದ ನಮ್ದು ಕ್ಯಾಚ್ ಅಪ್ ಸೊ ದರ್ ಸಮ್ ವರ್ಕ್ ದಟ್ ಐ ನೀಡ್ ಟು ಡು. ಅದಾದ್ಮೇಲೆ ಐ ಥಿಂಕ್ ಐ ಮೇ ಹ್ಯಾವ್ ಕ್ವೆಶ್ಚನ್ಸ್. ಆಫ್ ಶೂರ್ ಸರ್.
ಸರ್ ಒಂದು ಥಿಂಕಿಂಗ್, ಒಂದು ಸ್ಮಾಲ್ ಥಿಂಗ್ ಇದೆ. ಒನ್ ವಿ ಕಂಪ್ಲೀಟ್ ದಿಸ್ ಅನುಮಾನ ಪರಿಚಯದ, ಮೇ ಬಿ ವಿಲ್ ಡೆಡಿಕೇಟ್ ಒನ್ ಆರ್ ಟೂ ವೀಕ್ಸ್ ಜಸ್ಟ್ ಟು ಡೂ ಅನುವಾದ. ಅಂದ್ರೆ ಐ ಡೋಂಟ್ ನೋ ಇಫ್ ದಟ್ಸ್ ಓಕೆ ವಿತ್ ಯು, ಬಟ್
ಅದು ಮಾಡ ದಟ್ ಈಸ್ ಟು ಬಿ ಡನ್. ಸೊ ಡೆಫಿನೆಟ್ಲಿ ವಿಲ್ ಡೂ ದಟ್. ನಾವು ಒಂದು ಕಪಲ್ ಆಫ್ ವೀಕ್ಸ್ ಅನುವಾದ, ಅಂಡ್ ಆಲ್ಸೋ ವಾಟ್ ವಿಲ್ ಡೂ ಕಪಲ್ ಆಫ್ ವೀಕ್ಸ್ ನೀವು ಅನುವಾದ ಟೂ ಪಾರ್ಟ್ಸ್. ಒಂದು ಪಾರ್ಟ್ ಏನಂದ್ರೆ ಯು ಪಿಕ್ ಅಪ್ ವಾಟ್ ಎವರ್ ನೀವು ಅನುವಾದ ಮಾಡ್ಬೇಕು ಅನ್ಕೊಂಡ ಟಾಪಿಕ್ಸ್ ತಗೊಂಡು ನೀವು ಅನುವಾದ ಮಾಡ್ರಿ. ದೆನ್ ಆಫ್ಟರ್ ದಟ್ ಐ ವಿಲ್ ಜಸ್ಟ್ ಗಿವ್ ಲೈಕ್ ಯು ನೋ ಸಮ್ ಟಾಪಿಕ್ಸ್ ನಿಮ್ಗೆ ಐ ವಿಲ್ ಗಿವ್, ಸೊ ದಟ್ ಯು ಕ್ಯಾನ್ ಪ್ರಿಪೇರ್ ಅಂಡ್ ಕಮ್ ಅಂಡ್ ದೆನ್ ಡೂ ಅನುವಾದ.
ಇದು ಅರ್ಥ ಆಗತ್ತಲ್ಲೇ, ರೆಪ್ರೆಸೆಂಟೇಷನ್ ಇಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಅಂತ ನಮ್ಗೆ.
ಹೌದು, ಅಂಡ್ ಆಲ್ಸೋ ಇವು ಏನಂದ್ರೆ ದ ಪರ್ಪಸ್ ಆಫ್ ದಟ್ ಇವು ಎಲ್ಲ ಹೇಳಿದ್ದು ಸ್ವಲ್ಪ ಡ್ರೈ ಆಗಿ ಅನ್ಸುತ್ತೆ. ಅಂಡ್ ಆಲ್ಸೋ ಸಮ್ ಆಫ್ ದೆಮ್ ಇಷ್ಟು ಸಿಲ್ಲಿಯಾಗಿ ವಿಲ್ ದೇ ಬ್ರಿಂಗ್ ಅಬ್ಜೆಕ್ಷನ್ಸ್ ಅಂತ ನಮ್ಗೆ ಅನ್ಸುತ್ತೆ. ಬಟ್ ಎಕ್ಸಾಂಪಲ್ಸ್ ಆರ್ ನೋ ಲೈಕ್ ನಮ್ ವೆರಿ ಸಿಂಪಲ್ ಎಕ್ಸಾಂಪಲ್ಸ್ ಆರ್ ಟೇಕನ್, ಸೊ ಇಟ್ ಮೇ ಅಪಿಯರ್ ಅಷ್ಟು ಸಿಲ್ಲಿ ಮಿಸ್ಟೇಕ್ ಮಾಡೋದಿಲ್ಲ ಅಂತ ನಮ್ಗೆ ಅನ್ಸುತ್ತೆ. ಬಟ್ ಆಕ್ಚುಲಿ ನಾನು ಹೇಳಿದಂತೆ ಕೆಲವು ಲೈವ್ಲಿ ಲೈಫ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ತಗೊಂಡ್ರೆ ವೆನ್ ದ ಟಾಪಿಕ್ ಬಿಕಮ್ಸ್ ಲಿಟ್ ಬಿಟ್ ಕಾಂಪ್ಲೆಕ್ಸ್ ದೇ ಡೆಫಿನೆಟ್ಲಿ ಮೇಕ್ಸ್ ಅ ಸಿಲ್ಲಿ ಎಕ್ಸಾಂಪಲ್. ಅದು ಬೇಸಿಕ್ ಆಗಿ ಅದು ಮಾಡೋದಕ್ಕೆ ಕಾರಣ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ಟೂ ವೇಸ್ ದೇ ಡು. ಒಂದು ಥ್ರೂ ಈಕ್ವಿವೋಕೇಶನ್ ಅಂತೀವಿ ನಾವು ಇಂಗ್ಲಿಷ್ನಲ್ಲಿ. ಈಕ್ವಿವೋಕೇಶನ್ ಮಾಡಿದಾಗ ಪೀಪಲ್ ವಿಲ್ ನಾಟ್ ರಿಯಲೈಸ್ ಇಷ್ಟು ಸಿಲ್ಲಿ ಮಿಸ್ಟೇಕ್ ಮಾಡಿದ್ದಾರಾ ಅಂತಲೂ ನಮ್ಗೆ ಗೊತ್ತಾಗುತ್ತೆ. ಬಿಕಾಸ್ ಈವನ್ ಇಫ್ ಸಂಬಡಿ ಕಮಿಟ್ಸ್ ವೆರಿ ಸಿಲ್ಲಿ ಮಿಸ್ಟೇಕ್ ವಿ ಹಾರ್ಡ್ಲಿ ರೆಕಗ್ನೈಸ್ ದಟ್ ಸಿಲ್ಲಿ ಮಿಸ್ಟೇಕ್ಸ್ ಅಂಡ್ ವಿ ಗೆಟ್ ಮಿಸ್ಗೈಡೆಡ್. ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಈ ಟೆರರಿಸ್ಟ್ ಅಂತ ಹೇಳೋದಕ್ಕೆ ಆಕ್ಚುಲಿ ದಟ್ ಸೇಮ್ ಜಕಿ ನಾಯಿ ಕೊಡುವಾಗ ಲಾಜಿಕ್ ಹ್ಯಾಕ್ ತಗೊಂಡು ಬರ್ತಾ ಅಂತೇಳಿ. ಟೆರರಿಸ್ಟ್ ಅಂದ್ರೆ ನಾವು ಏನು ಹೇಳ್ತೀವಿ, ಟೆರರಿಸ್ಟ್ ಒನ್ ಹೂ ಟೆರರೈಸಸ್ ಇಸ್ ಎ ಟೆರರಿಸ್ಟ್. ಸೊ ಆ ಡೆಫಿನೇಷನ್ ತಗೊಂಡ್ರೆ ಫಾರ್ ಎ ಥೀಫ್ ಪೊಲೀಸ್ ಇಸ್ ಎ ಟೆರರಿಸ್ಟ್. ಕಳ್ಳತನ ಮಾಡಿದವನು ಬಿಕಾಸ್ ಈ ಗೆಟ್ಸ್ ಟೆರರೈಸ್ಡ್ ಬೈ ದಿ ಪೊಲೀಸ್. ಸೊ ದ ಪೊಲೀಸ್ ಇಸ್ ಎ ಟೆರರಿಸ್ಟ್ ಫಾರ್ ಎ ಥೀಫ್. ನಮಗೆ ಕೆಟ್ಟವರು ಟೆರರಿಸ್ಟ್ ಅಂದ್ರೆ, ಸೊ ಗುಡ್ ಪೊಲೀಸ್ ಈಸ್ ಎ ಟೆರರಿಸ್ಟ್ ಫಾರ್ ಎ ಥೀಫ್ ಅಂತ ಹೇಳಿದಾಗ ಹೌದಲ್ಲವಾ ಅಂತ ಅನ್ಸುತ್ತೆ. ಬಟ್ ಅದರಲ್ಲಿ ಫ್ಲಾ ಇದೆ, ಬಿಕಾಸ್ ರಿಯಲಿ ಸ್ಪೀಕಿಂಗ್ ಎ ಪೊಲೀಸ್ ಮ್ಯಾನ್, ಐ ಮೀನ್ ಗುಡ್ ಪೊಲೀಸ್ ಮ್ಯಾನ್ ಯು ಆರ್ ಟಾಕಿಂಗ್ ಅಬೌಟ್ ಹೂ ಟೆರರೈಸಸ್ ಎ ಕ್ರಿಮಿನಲ್, ಹೀ ಇಸ್ ನಾಟ್ ಎ ಟೆರರಿಸ್ಟ್. ಬಟ್ ಪೀಪಲ್ ಇಸ್ ಇನ್ ದ ಐಸ್ ಆಫ್ ದ ಕ್ರಿಮಿನಲ್ ದ ಗುಡ್ ಪೊಲೀಸ್ ಮ್ಯಾನ್ ಇಸ್ ಎ ಟೆರರಿಸ್ಟ್ ಅಂತೇಳಿ. ಅದು ಆರ್ಗ್ಯುಮೆಂಟ್ ನಲ್ಲಿ ಫ್ಲಾ ಇದೆ. ಏನ್ ಫ್ಲಾ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹೌ ಟು ಪಾಯಿಂಟ್ ಔಟ್ ದ ಫ್ಲಾ ಇನ್ ದಟ್? ಇಟ್ ಲುಕ್ಸ್ ವೆರಿ ವ್ಯಾಲಿಡ್ ಆರ್ಗ್ಯುಮೆಂಟ್. ಓಕೆ, ಫಾರ್ ಎ ಕ್ರಿಮಿನಲ್ ಆಲ್ಸೋ ಎ ಗುಡ್ ಪೊಲೀಸ್ ಮ್ಯಾನ್ ಇಸ್ ಎ ಟೆರರಿಸ್ಟ್ ಅಂತೇಳಿ. ಅಲ್ಲಿ ಏನು ಆರ್ಗ್ಯುಮೆಂಟ್ ನಲ್ಲಿ ಏನು ಫ್ಲಾ ಅಂತ ಹೇಳಿದರೆ ಕ್ರಿಯೇಟಿಂಗ್ ಕನ್ಫ್ಯೂಷನ್ ಅಂಡ್ ಆಂಬಿಗ್ಯೂಟಿ. ಆಂಬಿಗ್ಯೂಟಿ ಅಂಡ್ ಕನ್ಫ್ಯೂಷನ್, ಅದರ ಮೂಲಕವಾಗಿ ತಪ್ಪು ಡೆಫಿನೇಷನ್ ಕೊಟ್ಟು ಬಿಟ್ಟು ಈಕ್ವೋಕೇಶನ್ ಸ್ಟೇಟ್ಮೆಂಟ್. ಸೊ ಈಕ್ವೋಕೇಶನ್ ಅಂತ ಹೇಳಿದ್ರೆ ರಿಯಲಿ ಸ್ಪೀಕಿಂಗ್ ಎ ಗುಡ್ ಪೊಲೀಸ್ ಮ್ಯಾನ್ ಇಸ್ ನಾಟ್ ಟೆರರಿಸ್ಟ್ ಫಾರ್ ಎ ಥೀಫ್ ಆಲ್ಸೋ, ಬಿಕಾಸ್ ಟೆರರಿಸಮ್ ಟೆರರೈಸ್ ಅಂತ ಹೇಳೋ ಶಬ್ದದ ಅರ್ಥವೇ ಟೆರರೈಸಿಂಗ್ ಅಂತ ಯಾವಾಗ ಪ್ರಯೋಗ ಮಾಡ್ತೀವಿ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ದಟ್ ಸಂಬಡಿ ಇಸ್ ಸ್ಕೇರ್ಡ್ ಆಫ್ ಸಂಬಡಿ ಎಲ್ಸ್ ದಟ್ ಇಸ್ ಟೆರರೈಸಿಂಗ್ ಅಂತ, ಬಿಕಾಸ್ ಟೆರರೈಸಿಂಗ್ ಮೀನ್ಸ್ ಕ್ರಿಯೇಟಿಂಗ್ ಎ ಫಿಯರ್ ಅಂತ. ಬಟ್ ದಟ್ ಈಸ್ ನಾಟ್ ರಿಯಲಿ ದ ಕರೆಕ್ಟ್ ಟೆರರೈಸಿಂಗ್ ಅನ್ನೋದಕ್ಕೆ ಕರೆಕ್ಟ್ ಡೆಫಿನೇಷನ್ ಅಂತ ಏನು ಹೇಳಿದರೆ, ಈ ಸಂಬಡಿ ಈಸ್ ಟೆರರೈಸಿಂಗ್, ಯು ಸೇ ದಟ್ ವೆನ್ ಎ ಮೆಜಾರಿಟಿ ಆಫ್ ಇನ್ನೋಸೆಂಟ್ ಗುಡ್ ಪೀಪಲ್ ಗೆಟ್ ಸ್ಕೇರ್ಡ್ ಫ್ರೈಟನ್. ಫ್ರೈಟನಿಂಗ್ ಎನಿಬಡಿ ಫ್ರೈಟನಿಂಗ್ ಎನಿಬಡಿ ಇಸ್ ನಾಟ್ ಟೆರರಿಸಮ್. ಟೆರರಿಸಮ್ ಡೆಫಿನೇಷನ್ ಇಸ್ ಫ್ರೈಟನಿಂಗ್ ಎನ್ ಇನ್ನೋಸೆಂಟ್ ಪರ್ಸನ್ ಆರ್ ಫ್ರೈಟನಿಂಗ್ ಎ ಗ್ರೂಪ್ ಆಫ್ ಇನ್ನೋಸೆಂಟ್ ಪೀಪಲ್, ಫ್ರೈಟನಿಂಗ್ ಎ ಬಿಗ್ ಲಾರ್ಜ್ ನಂಬರ್ ಆಫ್ ಪೀಪಲ್, ದಟ್ ಈಸ್ ವಾಟ್ ಇಸ್ ಟೆರರಿಸಮ್. ಸೊ ಫಾರ್ ಎ ರಿಯಲ್ ಕ್ರಿಮಿನಲ್, ಎ ರಿಯಲ್ ಗುಡ್ ಪೊಲೀಸ್ ಮ್ಯಾನ್ ಈಸ್ ಎ ಟೆರರಿಸ್ಟ್ ಅಂಬೋದು ಇಸ್ ಎ ರಾಂಗ್ ಸ್ಟೇಟ್ಮೆಂಟ್, ದಟ್ ಈಸ್ ನಾಟ್ ಎ ವ್ಯಾಲಿಡ್ ಸ್ಟೇಟ್ಮೆಂಟ್. ಬಿಕಾಸ್ ಆ ಸ್ಟೇಟ್ಮೆಂಟ್ ಇಟ್ಕೊಂಡು ಹೋದರೆ ಎ ಗುಡ್ ಕಿಂಗ್, ಎ ಜಸ್ಟ್ ಅಂಡ್ ನೈಸ್ ಕಿಂಗ್, ಹೀ ಗಿವ್ಸ್ ಪನಿಷ್ಮೆಂಟ್ ಟು ಆಲ್ ದ ಕ್ರಿಮಿನಲ್ಸ್, ಅವನ್ನ ಹ್ಯಾಂಗ್ ಮಾಡ್ಬೋದು, ಜೈಲ್ನಲ್ಲಿ ಹಾಕ್ಬೋದು, ಏನೋ ಮಾಡ್ತಾನೆ. ಬಟ್ ನೋಬಡಿ ವಿಲ್ ಕಾಲ್ ಎ ಗುಡ್ ಕಿಂಗ್, ಐ ಮೀನ್ ವಿ ಟಾಕ್ಬಿಟ್ಟು ಎ ನೋಬಲ್ ಕಿಂಗ್ ಹೂ ರಿಯಲಿ ಪನಿಷಸ್ ದ ರಿಯಲ್ ಯುವರ್ ಪೀಪಲ್, ಹೆಲ್ಪ್ ದ ಗುಡ್ ಪೀಪಲ್, ದಟ್ ಪರ್ಸನ್ ದಟ್ ಕಿಂಗ್ ಈಸ್ ನಾಟ್ ಈಸ್ ವಿಲ್ ನೆವರ್ ಬಿ ಕಾಲ್ಡ್ ಎ ಟೆರರಿಸ್ಟ್. ಈಸ್ ಓ ಹೀಸ್ ಟೆರರೈಸಿಂಗ್ ಆಲ್ ದ ಕ್ರಿಮಿನಲ್ಸ್, ಸೊ ದ ಕಿಂಗ್ ಈಸ್ ಎ ಟೆರರಿಸ್ಟ್ ಫಾರ್ ದ ಕ್ರಿಮಿನಲ್ಸ್ ಅಂತ ಯಾರು ಹೇಳೋದಿಲ್ಲ. ದಟ್ ಪ್ರಯೋಗವೇ ಇಲ್ಲ. ಆ ಆರ್ಗ್ಯುಮೆಂಟ್ ನಲ್ಲಿ ಇರೋ ಫ್ಲಾ ಏನಂದ್ರೆ ಅದೇ ಸಿದ್ಧ ಸಾಧ್ಯ. ಸಾಧ್ಯ ಏನು, ಸಿದ್ಧ ಏನು, ಹೇತು ಏನು? ಹೇತುವು ಅನ್ನೋದು ಎನ್ ಆಕ್ಟ್ ಆಫ್ ಟೆರರಿಸಮ್ ಅಂತೆ. ಸೊ ಅದರಿಂದ ಸಾಧ್ಯ ಮಾಡ್ತಾ ಇರೋದು ಎ ಪರ್ಟಿಕ್ಯುಲರ್ ಪರ್ಸನ್ ಇಸ್ ಎ ಟೆರರಿಸ್ಟ್ ಅಂತ. ಸೊ ಇಲ್ಲಿ ಸಿದ್ಧ ವೈಕಲ್ಯವೋ, ಸಾಧ್ಯ ವೈಕಲ್ಯವೋ, ಇಲ್ಲ ಅನುಮಾನ ವೈಕಲ್ಯವೋ, ಯಾವುದೋ ಒಂದು ವೈಕಲ್ಯ ಬರಬೇಕು. ಇದರಲ್ಲಿ ಎಲ್ಲಿ ವೈಕಲ್ಯ ಬರ್ತಾ ಇದೆ ಅಂತ ಹೇಳಿದ್ರೆ ಅನುಮಾನ ಮಾಡುವ ಅನುಮಾನವೇ ಸರಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅನುಮಾನದಲ್ಲಿಯೇ ಯಾರು ಸುಮ್ಮನೆ ಭಯ ಹುಟ್ಟಿಸ್ತಾರೋ ಅವರು ಟೆರರಿಸ್ಟ್ ಅಲ್ಲ. ಒಳ್ಳೆ ಅವರಿಗೆ ಭಯವನ್ನು ಹುಟ್ಟಿಸಿದ್ರೇನೆ ಟೆರರಿಸ್ಟ್ ಅನ್ನೋದು, ಕೆಟ್ಟವರಿಗೆ ಭಯವನ್ನು ಹುಟ್ಟಿಸಿದ್ರೆ ಅದನ್ನು ಟೆರರಿಸ್ಟ್ ಅಂತ ಕರೆಯೋದಿಲ್ಲ. ಬಿಕಾಸ್ ದಟ್ ಈಸ್ ಆಕ್ಚುಲಿ ನಾಟ್ ಟೆರರೈಸಿಂಗ್. ದಟ್ ಈಸ್ ಇಫ್ ಆಲ್ ದ ಕ್ರಿಮಿನಲ್ಸ್ ಆರ್ ದೇರ್, ದೇ ಆರ್ ಲೆಫ್ಟ್ ಅಲೋನ್, ದೆನ್ ದ ಗುಡ್ ಪೀಪಲ್ ಆರ್ ರಿಯಲಿ ಸ್ಕೇರ್ಡ್. ದೇ ಗೆಟ್ ಸ್ಕೇರ್ಡ್ ಅಂಡ್ ದೇ ಕೆನಾಟ್ ಲೀವ್ ದೇರ್ ಲೈಫ್ ಎವ್ರಿ ಡೇ. ದೇರ್ ಎವ್ರಿ ಡೇ ಲೈಫ್ ಈಸ್ ಎ ಸ್ಕೇರಿ ಲೈಫ್. ಸೊ ಟೆರರೈಸಿಂಗ್ ಅಲ್ಲವೇ ಅಲ್ಲ, ಎ ಗುಡ್ ಪರ್ಸನ್ ಕ್ರಿಯೇಟಿಂಗ್ ಫಿಯರ್ ಇನ್ ದ ಮೈಂಡ್ ಆಫ್ ದ ಬ್ಯಾಡ್ ಪೀಪಲ್. ದಟ್ ಬ್ಯಾಡ್ ಪೀಪಲ್ ಇಸ್ ಎ ಸ್ಮಾಲ್ ನಂಬರ್. ಬಿಕಾಸ್ ಆಫ್ ದಟ್ ಸೋ ಮೆನಿ ಗುಡ್ ಪೀಪಲ್ ಆರ್ ಗೆಟಿಂಗ್ ಬೆನಿಫಿಟೆಡ್. ದೇ ಆರ್ ಗೆಟಿಂಗ್ ದೇ ಗೆಟ್ ಓ ದೇ ವಿ ಹ್ಯಾವ್ ಎ ಗುಡ್ ಕಿಂಗ್ ಹೂ ಇಸ್ ಗೋಯಿಂಗ್ ಟು ಪನಿಶ್ ದ ಬ್ಯಾಡ್ ಪೀಪಲ್. ಸೊ ದ ಬ್ಯಾಡ್ ಪೀಪಲ್ ವಿಲ್ ಬಿ ಅಫ್ರೈಡ್ ಆಫ್ ಕಮಿಟಿಂಗ್ ಎ ಬ್ಯಾಡ್ ಆಕ್ಷನ್. ಐ ಮೀನ್ ಇಟ್ ಡಸಂಟ್ ದೇ ವಾಂಟ್ ಎಲಿಮಿನೇಟ್ ಕಂಪ್ಲೀಟ್ಲಿ ದ ಬ್ಯಾಡ್ ಪೀಪಲ್, ಬಟ್ ದೇ ಬಿ ಅಫ್ರೈಡ್. ಸೊ ವಿ ದ ಯೂಸೇಜ್ ಇಸ್ ರಾಂಗ್, ಅಲ್ಲಿ ವ್ಯಾಪ್ತಿ ಸರಿಯಿಲ್ಲ ಅಂಡ್ ಸಿದ್ಧ ಸಾಧ್ಯಗಳ ಡೆಫಿನೇಷನ್ ಲಿಂಕ್ ಸರಿಯಾಗಿಲ್ಲ. ಸೊ ಎವರಿಬಡಿ ಹೂ ಟೆರರೈಸಸ್ ಎನಿಬಡಿ ಈಸ್ ಎ ಟೆರರಿಸ್ಟ್ ಅಂಬೋದು ಡೆಫಿನೇಷನ್ ಅಲ್ಲವೇ ಅಲ್ಲ. ಇಫ್ ಎ ಬ್ಯಾಡ್ ಒನ್ ಟೆರರೈಸಸ್ ಎ ಗುಡ್ ಒನ್, ದೆನ್ ಓನ್ಲಿ ದಟ್ ಆಕ್ಟ್ ಇಸ್ ಕಾಲ್ಡ್ ಟೆರರಿಸಮ್. ಇಫ್ ಎ ಗುಡ್ ಒನ್ ಕ್ರಿಯೇಟ್ಸ್ ಎ ಫಿಯರ್ ಇನ್ ದ ಮೈಂಡ್ ಆಫ್ ದ ಬ್ಯಾಡ್ ಒನ್, ಇಟ್ ಈಸ್ ನಾಟ್ ಬೈ ಡೆಫಿನಿಷನ್ ದಟ್ ಈಸ್ ನಾಟ್ ಟೆರರಿಸಮ್. ಸೊ ಆಬ್ವಿಯಸ್ ಆಗಿರೋದು ನಮಗೆ ಸಿಂಪಲ್ ಎಕ್ಸಾಂಪಲ್ಸ್ ಅಲ್ಲಿ ಆಗುತ್ತೆ. ಈ ತರ ಸ್ವಲ್ಪ ಕಾಂಪ್ಲೆಕ್ಸ್ ಎಕ್ಸಾಂಪಲ್ ಟೆರರಿಸಮ್ ಅಂಬುದು ಸ್ವಲ್ಪ ಕಾಂಪ್ಲೆಕ್ಸ್ ಎಕ್ಸಾಂಪಲ್, ಅದರಲ್ಲಿ ಕನ್ಫ್ಯೂಷನ್ಗೆ ಅವಕಾಶವಿದೆ. ಸೊ ಅಲ್ಲಿ ಇಂತಹ ಸಿಲ್ಲಿ ಮಿಸ್ಟೇಕ್ಸ್ ಮಾಡ್ತಾರೆ, ಸಿದ್ಧ ವೈಕಲ್ಯವೋ ಸಾಧ್ಯ ವೈಕಲ್ಯವೋ ಅದರಲ್ಲಿ ವೈಕಲ್ಯ ತೋರಿಸಿಕೊಡ್ತಾರೆ.
ಸಾಧ್ಯ ವೈಕಲ್ಯಗಳ ಬರುತ್ತೆ,
ಯಾ ಸಾಧ್ಯ ವೈಕಲ್ಯವೂ ಇದೆ, ಅನುಮಾನದಲ್ಲಿಯೂ ವೈಕಲ್ಯ ಇದೆ. ಅಂಡ್ ಈಕ್ವೋಕೇಶನ್ ಸ್ಟೇಟ್ಮೆಂಟ್ ಟೆರರೈಸಿಂಗ್ ಅಂಬೋದು ಒಂದು ಕಡೆ ಇರೋ ಅರ್ಥವನ್ನು ಎಲ್ಲ ಕಡೆ ತಪ್ಪಾಗಿ ಬಳಸಿಕೊಳ್ಳುವುದು, ಆಲ್ ದಿಸ್ ಪ್ರಾಬ್ಲಮ್ಸ್ ಆಗಿದೆ. ಓಕೆ ಸರಿ, ನಾಳೆ ನೋಡೋಣ ಆದರೆ. ಆಯ್ತು.